ಮನೆಗೆ ದೀಪ ಎಲ್ಲರ ಮನೆಯಲ್ಲೂ,
ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ.
ನಮ್ಮ ಊರು, ನಮ್ಮ ಶಾಲೆ, ನಮ್ಮ ಮಕ್ಕಳು. ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ
ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
ಮಾರ್ಗದರ್ಶನ ಶ್ರೀ ಅನ್ಬುಕುಮಾರ್, ಜಿಲ್ಲಾಧಿಕಾರಿಗಳು ರಾಯಚೂರು. ಸಂಯೋಜನೆ ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಕೇಳಿ ನಮ್ಮ ಊರು, ನಮ್ಮ ಶಾಲೆ, ನಮ್ಮ ಮಕ್ಕಳು. ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಕೇಳಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶ್ರೀ ವಾಸುದೇವ್ ಶರ್ಮಾ ಅವರೊಂದಿಗೆ ಸಂದರ್ಶನ.
ಎಲ್ಲ ಕೇಳುಗರಿಗೆ ನಮಸ್ಕಾರ. ನಮ್ಮೂರು, ನಮ್ಮ ಶಾಲೆ, ನಮ್ಮ ಮಕ್ಕಳು ಎಂಬ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮ ಇಂದಿನಿಂದ ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳು, ಮಕ್ಕಳ ನ್ಯಾಯ ಕಾಯ್ದೆ, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ಬಾಲ್ಯ ವಿವಾಹದ ನಿರ್ಮೂಲನೆ ಹಾಗೂ ಮಕ್ಕಳಿಗೆ ಕುರಿತಾದ ಹಲವು ವಿಚಾರ ಮತ್ತು ಕಾನೂನುಗಳ ಬಗ್ಗೆ ಕೇಳುಗರಿಗೆ ಮಾಹಿತಿಯನ್ನು ಕೊಡುವ ಮತ್ತು ಆ ಬಗ್ಗೆ ಸ್ಪಷ್ಟತೆಯನ್ನು ಕೊಡುವಂಥ ಸರಣಿ ಕಾರ್ಯಕ್ರಮವೇ ನಮ್ಮೂರು, ನಮ್ಮ ಶಾಲೆ, ನಮ್ಮ ಮಕ್ಕಳು. ಈ ಕಾರ್ಯಕ್ರಮ ಇಂದಿನಿಂದ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಕೇಳುಗರಿಗೆ ಈ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದಂಥ ಶ್ರೀಯುತ ವಾಸುದೇವ ಶರ್ಮ ಅವರು ನಮ್ಮ ರಾಯಚೂರಿಗೆ ಬಂದಿದ್ದಾರೆ. ಅವರು ಇವತ್ತು ರಾಯಚೂರು ಆಕಾಶವಾಣಿ ಕೇಂದ್ರದಲ್ಲಿದ್ದಾರೆ. ಅವರಿಗೆ ಎಲ್ಲ ರಾಯಚೂರು ಜನತೆಯ ಪರವಾಗಿ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್.
ನಮಸ್ಕಾರ.
ಈಗ ನಮ್ಮ ರಾಯಚೂರು ಜನತೆಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಈ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂದರೆ ಏನು, ಮತ್ತು ಇದು ಯಾವ ಒಂದು ಹಂತದಲ್ಲಿ ಮತ್ತು ಯಾವ ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ, ಇದು ಯಾವಾಗ ರಚನೆಯಾಯಿತು, ಇದರ ಕೆಲಸ ಕಾರ್ಯಗಳು ಏನು ಅನ್ನೋದರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ಕೊಡಿ.
ಖಂಡಿತ ಕೊಡೋಣಂತೆ. ನಾವೆಲ್ಲ ಮಕ್ಕಳಾಗಿದ್ವಿ ಒಂದಾನ್ ಕಾಲದಲ್ಲಿ.
ಹೌದು.
ಆ ಒಂದಾನ್ ಕಾಲದ ನಮ್ಮ ಬಾಲ್ಯವನ್ನು ನೆನಪಿಸ್ಕೊಂಡ್ರೆ ಅನೇಕರಿಗೆ ಸುಂದರವಾದ ಅನುಭವಗಳಾಗಿದ್ದಿರಬಹುದು.
ಹೌದು.
ಅದೇ ರೀತಿ ಒಂದಷ್ಟು ಜನರಿಗೆ ಕೆಲವು ಕೆಟ್ಟ ಅನುಭವಗಳು ಆಗಿದ್ದಿರಬಹುದು.
ಇರಬಹುದು.
ಕೆಟ್ಟ ಅನುಭವಗಳು ಅಂತಂದರೆ ಅವರನ್ನು ಗಂಡು ಹೆಣ್ಣು ಅಂಥೇಳಿ ತಾರತಮ್ಯ ಮಾಡಿದ್ದಿರಬಹುದು, ಅಂಗವಿಕಲತೆ ಅಂಥೇಳಿ ಅವ್ರಿಗೇನೋ ಕೊಡಬೇಕಾದ್ದನ್ನು ಕೊಡದೇ ಇದ್ದಿರಬಹುದು, ಅಥವಾ ಯಾವುದೋ ಮಗು ನೀನು ಕಪ್ಪಗಿದೀಯಾ ಅಂಥೇಳಿ ನೀನು ಡಾನ್ಸಲ್ಲಿ ಸೇರ್ಕೊಂಬಿಡ, ದೂರ ನಿಂತ್ಕೋ ಅಂತ ಹೇಳಿದ್ದಿರಬಹುದು ಶಾಲೆಯಲ್ಲಿ ಅಂತ, ಅಥವಾ ಯಾರೋ ರಸ್ತೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಕೀಟ್ಲೆ ಕೊಟ್ಟಿರಬಹುದು ಆ ಥರ. ಇನ್ನೂ ಮುಂದಕ್ಕೆ ಹೋಗೋದಾದರೆ ಮಕ್ಕಳನ್ನ ಕೆಲಸಕ್ಕೆ ಹಾಕಿರೋದಿದ್ದಿರ್ಬೋದು, ಅಥವಾ ಮಕ್ಕಳನ್ನ ತುಂಬ ಕೀಳಾಗಿ ಕಂಡಿರೋದಿದ್ದಿರ್ಬೋದು, ಈ ಥರದ್ದು ಏನೇನೋ ಆಗಿದ್ದಿರಬಹುದು. ಪ್ರಾಯಶಃ ಸುಮಾರು ವರ್ಷಗಳ ಹಿಂದೆ, ಲೆಟಸೇ ಒಂದು 15-20 ವರ್ಷದ ಹಿಂದೆ, ಯಾರೂ ಇದಕ್ಕೆ ಗಮನ ಕೊಡ್ತಾ ಇರಲಿಲ್ಲ. ಹೇ, ಇದೆಲ್ಲ ಭಾಳ ಸಹಜವಾದದ್ದು, ಇದನ್ನೇನು ದೊಡ್ಡದು ಮಾಡೋದು ಅಂತ ಬಿಡ್ತಿದ್ರೇನೋ. ಆದರೆ ನಾವು ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ಒಂದು ಮಾತನ್ನು ಕೇಳಿದ್ದಿರ್ಬೋದು. ಈಗಾಗಲೇ
ಅದರ ಬಗ್ಗೆ ಪ್ರಚಾರ
ಆಗಿರಬಹುದು. 1989 ಅದನ್ನು ವಿಶ್ವಸಂಸ್ಥೆ ತಂತು, 1992 ಭಾರತ ಅದಕ್ಕೆ ಸಹಿ ಮಾಡ್ತು. ಭಾಳ ಸರಳವಾಗಿ ಹೇಳಿದೆ ಅದರೊಳಗೆ ಏನಂತಂದರೆ, ನಮ್ಮ ಎಲ್ಲ ಮಕ್ಕಳನ್ನ ನಾವು ಬದುಕಲಿಕ್ಕೆ ಬಿಡ್ತೇವೆ, ಅಂದರೆ ಸಾಯಲಿಕ್ಕೆ ಬಿಡೋದಿಲ್ಲ, ಅಂಗವಿಕಲತೆ ಆಗೋದಕ್ಕೆ ಬಿಡೋದಿಲ್ಲ, ಅವರ ಅಪೌಷ್ಟಿಕತೆಯನ್ನು ತಡಿತೇವೆ ಇತ್ಯಾದಿಗಳು ಹೇಳಿ ಬದುಕುವ ಹಕ್ಕುಗಳು ಅಂತ ಹೇಳಿದ್ರು. ಆಮೇಲೆ ಹಾಗೆ ಮಕ್ಕಳನ್ನ ರಕ್ಷಿಸ್ತೇವೆ, ಮಕ್ಕಳಿಗೆ ರಕ್ಷಣೆಯ ಹಕ್ಕುಗಳಿದೆ, ಮಕ್ಕಳಿಗೆ ತೊಂದರೆ ಆಗದೆ ನೋಡ್ಕೊಳ್ತೇವೆ, ಅವ್ರ ಕೆಲಸಕ್ಕೆ ಹೋಗದಿರೋ ನೋಡ್ಕೊಳ್ತೇವೆ ಇತ್ಯಾದಿಗಳು. ಮುಂದೆ ಹೇಳ್ತಾ ಅದು ಹೇಳುತ್ತೆ ಮಕ್ಕಳ ಅಭಿವೃದ್ಧಿಯ ಹಕ್ಕುಗಳು ಅಂದ್ಬಿಟ್ಟು ಅಂತ. ಅಂದರೆ ಅವರಿಗೆ ಮಾಹಿತಿ ಕೊಡ್ತೇವೆ, ಅವರಿಗೆ ಶಿಕ್ಷಣ ಕೊಡ್ತೇವೆ, ಅವ್ರನ್ನ ಬೆಳೆಸ್ತೇವೆ, ಮನಸ್ಸನ್ನು ಬೆಳೆಸ್ತೇವೆ ಅಂದ್ಬಿಟ್ಟು ಅಂತ. ಇನ್ನೊಂದು ಹೇಳಿದ್ರು ಅದರೊಳಗೇನೆ ಮಕ್ಕಳಿಗೆ ಭಾಗವಹಿಸುವ ಹಕ್ಕಿದೆ ಅಂತ. ಅಂದರೆ ಮಕ್ಕಳಿಗೆ ಭಾಗವಹಿಸೋದು ಅಂತಂದರೆ ಸದ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಮಕ್ಕಳನ್ನ ಡಾನ್ಸಿಗೆ ಸೇರ್ಕೊತೀವಿ, ಆಟಕ್ಕೆ ಸೇರಿಸ್ಕೊತೀವಿ ಇತ್ಯಾದಿ.
ಆಟಕ್ಕೆ ಬಿಟ್ಟರೆ ಆಯ್ತದೇ ಭಾಗವಹಿಸುವ.
ಹೌದು, ಅದು ಭಾಗವಹಿಸುವಿಕೆಯೇ
ಇರಬಹುದು.
ಅದರ ಜೊತೆಯಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂತಂದರೆ ಮಕ್ಕಳನ್ನ ಕುರಿತು ಯಾರಾದರೂ ನಿರ್ಧಾರಗಳು ಮಾಡ್ತಿದ್ದಾಗ ಅಲ್ಲಿ ಮಕ್ಕಳಿಗೂ ತಮ್ಮ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅವಕಾಶ ಅನ್ನೋದು ಸ್ವಲ್ಪ ಕಷ್ಟ.
ಭಾಗವಹಿಸೋದ್ರೊಳಗಡೆ ಅವರ ಅಭಿಪ್ರಾಯಕ್ಕೂ ಅವಕಾಶ
ಇದೆ
ಅನ್ನೋದನ್ನ
ನಮಗೆ ಬದುಕಬೇಕು ಅರ್ಥ ಆಗುತ್ತೆ, ರಕ್ಷಿಸಬೇಕು ಅರ್ಥ ಆಗುತ್ತೆ, ಸ್ಕೂಲ್ ಕಳಿಸ್ಬೇಕು ಅರ್ಥ ಆಗುತ್ತೆ. ಆದ್ರೆ ಇದೇನಿದು ಭಾಗವಹಿಸೋದು ಅಭಿಪ್ರಾಯ ಅನ್ನೋದು ಸ್ವಲ್ಪ ಕಷ್ಟ, ಅರ್ಥ
ಕಷ್ಟಕರವಾದಂತ.
ದಿನೇ ದಿನೇ ಅದು ಅರ್ಥ ಆಗತ್ತೆ ಅನ್ನೋ ನಂಬಿಕೆ ನಮ್ಮ ಅನೇಕರಿಗೆ ಇದೆ. ಸರಿ, ಈ ಎಲ್ಲ ಹಕ್ಕುಗಳಿದೆ, ಈಗೇನು ಮಾಡಬೇಕು ಅಂತಂದರೆ, ಭಾರತ ಸರ್ಕಾರ ಈ ಹಕ್ಕುಗಳನ್ನ ಮಕ್ಕಳಿಗೆ ಕೊಡಮಾಡ್ತೀವಿ ಅಂತ ಹೇಳ್ತಿರೋದು ಅಂತಂದರೆ, ಏನೋ ತಂದ್ಬಿಟ್ಟು ಯಾರಿಗೋ ಒಂದಷ್ಟು ಹಿಂಗೆ ಕೊಟ್ಬಿಡ್ತಿದ್ದೀವಿ ಅಂತಲ್ಲ.
ಸರಿ,
ಬೇರೆ ಬೇರೆ ಇಲಾಖೆಗಳು ಈ ಎಲ್ಲ ಹಕ್ಕುಗಳನ್ನು ಮಕ್ಕಳಿಗೆ ತಲುಪಿಸುವುದ್ರ ಬಗ್ಗೆ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ, ಮಗು ಹುಟ್ಟುತ್ತಿದ್ದಂಗೆನೆ ನಮ್ಗೆ ಕಾಣಿಸುವಂಥದ್ದು ಆರೋಗ್ಯ ಇಲಾಖೆ. ಆಯಿತಾ, ಮಗು ಬೆಳೀತಾ ಬೆಳೀತಾ ನೋಡ್ತಿರೋದು ನಾವು ಆರೋಗ್ಯ ಇಲಾಖೆ, ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆ ನಂತರ ಕಾಣಿಸ್ಕೊಳ್ಳೋದು ನಮಗೆ ಶಿಕ್ಷಣ ಇಲಾಖೆ, ಜೊತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸು, ಟ್ರಾನ್ಸ್ಪೋರ್ಟೇಷನ್ನು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅಂಗವಿಕಲತೆಯನ್ನು ಉಳ್ಳವರನ್ನ ನೆರವು ಕೊಡುವಂಥ ಇಲಾಖೆ, ಹೀಗೆ ನೂರಾರು ಇಲಾಖೆಗಳು ಬರ್ತಾ ಹೋಗುತ್ತೆ.
ಎಲ್ಲ ಇಲಾಖೆಗಳು ಮಕ್ಕಳಿಗೆ ಸಂಬಂಧಿಸಿದ್ದೇ ಕೆಲಸ ಮಾಡಬೇಕಾದ ಇಲಾಖೆಗಳು ಅನ್ನುವಂಥ ಒಂದು ಸಂದೇಶ ಇದೆ ಇದರಲ್ಲಿ.
ಖಂಡಿತ ನೋಡಿ, ನೀವು ಒಂದು ಮಗು ಬೆಳೀತಾ ಬೆಳೀತಾ ಇದ್ದಂಗೆ ನೋಡ್ತಿದ್ದಂಗೆ ಪ್ರತಿಯೊಂದು ಇಲಾಖೆಯ ಸಂಪರ್ಕಕ್ಕೆ ಬಂದೇ ಬರುತ್ತೆ.
ಹಾಗಾದ್ರೆ ಎಲ್ಲೊಂದು ಕಡೆ ನಮ್ಮ ಸಾರ್ವಜನಿಕರಿಗೆ ಮಕ್ಕಳ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಾತ್ರ ಅನ್ನುವಂತ ಕಲ್ಪನೆ ತಪ್ಪದು.
ಪ್ರತಿಯೊಂದು ಇಲಾಖೆಗೂ ಕೂಡ ಮಕ್ಕಳ ಬಗ್ಗೆ ಗಮನ ಇದೆ,
ಜವಾಬ್ದಾರಿ ತಗೋಬೇಕು, ಜವಾಬ್ದಾರಿ ಇದೆ, ಅದು ಕಾನೂನುಬದ್ಧವಾಗಿ
ಖಂಡಿತ ಇದೆ. ಈಗ ನೀವು ನೋಡಿ, ಮಗು ಅಂದ್ರೆ ಏನು ಅಂತ ಪ್ರಶ್ನೆ ನಿಮ್ಮ ಮಾತಿನಲ್ಲಿ ಅದು ಬರ್ತಾ ಹೋಗತ್ತೆ. ಮಗು ಅಂದ್ರೆ ಏನು? ಸದ್ಯದಲ್ಲಿ ನಾನು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಮಾತಾಡಕ್ ಹೋಗಲ್ಲ, ನಾನು ಹೇಳೋದು ಕಾನೂನಿನ ಪ್ರಕಾರ. ಮಗು ಅಂದ್ರೆ ಈಗ 18 ವರ್ಷದ ತನಕ ಒಂದು ಮಗು ಅಂತ. ಸೊ ಈ 18 ವರ್ಷ ಆಗುವ ತನಕ ಪ್ರತಿಯೊಂದು ಮಗುವು ಕೂಡ ತನ್ನ ಬೆಳವಣಿಗೆಯ ಹಂತಗಳಲ್ಲಿ ವಿವಿಧ ಇಲಾಖೆಗಳ ಸಂಪರ್ಕಕ್ಕೆ ಬಂದೇ ಬರುತ್ತೆ,
ಸಂಪರ್ಕಕ್ಕೆ ಬರುತ್ತೆ, ಮತ್ತೆ ಆ ಇಲಾಖೆ ಒಳಗಡೆ ಅವನ ವ್ಯಾಪ್ತಿಗೆ ಬರುತ್ತಾನೆ, ಅದರ ಸೌಲಭ್ಯವನ್ನು ಪಡೀಲಿಕ್ಕೆ ಎಲ್ಲ ಅರ್ಹತೆಯನ್ನು
ಪಡೆದಿರ್ತಾನೆ. ಈ ಅರ್ಹತೆಯ ಬಗ್ಗೆ ಬಂದಾಗ, ಸೇವೆಗಳ ಬಗ್ಗೆ ಬಂದಾಗನೇ ನಾವು ಮಕ್ಕಳಿಗೂ, ನೀವು ಕೇಳಿದ್ರಲ್ಲ ಆಯೋಗ, ಅದಕ್ಕೂ ಸಂಬಂಧವನ್ನು ಹೇಳಬೇಕಾಗತ್ತೆ.
ಆಯೋಗ ಈ ನಿಟ್ಟಿನಲ್ಲಿ ಯಾವ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತೆ,
ಯಾವ ಜವಾಬ್ದಾರಿ ಅಂತ ಈಗ ನೀವು ಈಗ ತನಕ ಕೇಳಿದ್ರಿ, ಆಯೋಗ ಅಂದ್ರೆ ಏನು
ಏನು ಅಂತ.
ಆಯೋಗ ಎಂದರೆ ಸರ್ಕಾರ ಒಂದು ರೀತಿಯಲ್ಲಿ ನೇಮಿಸುವ ಒಂದು ಕಣ್ಗಾವಲು ಪಡೆ. ಈ ಮಕ್ಕಳಿಗೆ ಸಂಬಂಧಿಸಿದಂತಹ ಎಲ್ಲ ಸೇವೆಗಳು ಮಕ್ಕಳಿಗೆ ತಲುಪ್ತಾ ಇದೆ ಅನ್ನೋದನ್ನು ಖಾತ್ರಿ ಮಾಡಿಕೊಳ್ಳಿಕ್ಕೆ, ಅಥವಾ ಮಕ್ಕಳಿಗೆ ಇಂಥ ಸೇವೆಗಳು ತಲುಪ್ತಾ ಇಲ್ಲ, ಮಕ್ಕಳಿಗೆ ತೊಂದರೆ ಆಗ್ತಿದೆ ಅಂತಂದಾಗ ಈ ಕಾವಲು ಪಡೆಗೆ ಮಾಹಿತಿ ಬಂದರೆ ಈ ಕಾವಲು ಪಡೆ ಅದರ ಬಗ್ಗೆ ಗಮನ ಕೊಡುತ್ತೆ, ಸಂಬಂಧಿಸಿದವ್ರನ್ನ ಕೇಳುತ್ತೆ ವಿವರಣೆ ಕೊಡಿ ಅಂದ್ಬಿಟ್ಟು ಅಂತ. ಈಗ ಯಾವುದೋ ಒಂದು ಮಕ್ಕಳಿಗೆ, ಮಕ್ಕಳು ಹಾಸ್ಟೆಲಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣಂತೆ, ಅದು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಆಗಿದ್ದಿರ್ಬೋದು ಅಥವಾ ಬೇರೆ ಯಾರೋ ಖಾಸಗಿ ನಡೆಸಿರೋ ಹಾಸ್ಟೆಲು ಆಗಿದ್ದಿರ್ಬೋದು ಅಂತ ಅನ್ಕೊಳ್ಳೋಣ. ಅಂತಹ ಹಾಸ್ಟೆಲಲ್ಲಿ ಮಕ್ಕಳಿಗೆ ಸಿಗಬೇಕಾದ್ದು ಸಿಗದೇ ಇದ್ದರೆ ಅಂಥ ಸಮಯದಲ್ಲಿ ಮಕ್ಕಳು ಅಥವಾ ಬೇರೆ ಯಾರಾದರೂ ಕೂಡ ಆಯೋಗದ ಗಮನಕ್ಕೆ ತರಬಹುದು. ಆಗ ಆಯೋಗ ವಿಚಾರಣೆ ಮಾಡುತ್ತೆ, ಯಾಕೆ ಮಕ್ಕಳಿಗೆ ತಲುಪಲಿಲ್ಲ, ಆ ಮಕ್ಕಳಿಗೆ ಯಾಕೆ ಊಟ ಸರಿಯಾಗಿ ಕೊಟ್ಟಿಲ್ಲ, ಆ ಮಕ್ಕಳಿಗೆ ಸಿಗಬೇಕಾದಂಥ ಸೋಪು, ಟೂತ್ಪೇಸ್ಟು, ಬ್ರಷ್ಷು, ಎಣ್ಣೆ ಯಾಕೆ ಸಿಗಲಿಲ್ಲ, ಆಯಿತಾ, ಆ ಮಕ್ಕಳಿಗೆ ಸರಿಯಾಗಿ ಊಟ ಯಾಕೆ ಹಾಕಲಿಲ್ಲ, ಇರಲಿಕ್ಕೆ ಯಾಕೆ ಅವಕಾಶ ಕೊಡಲಿಲ್ಲ ಅಂತ. ಅದೇ ಥರ ಶಿಕ್ಷಣ ಇಲಾಖೆಗೂ ನೋಡೋಣಂತೆ, ಮಕ್ಕಳನ್ನ ಶಾಲೆಗೆ ಸೇರಿಸ್ಕೊಳ್ಳೋದ್ರ ಬಗ್ಗೆ ತೊಂದರೆ ಆದರೆ, ತಾರತಮ್ಯವಾದರೆ, ಮತ್ತೊಂದು ಯಾವುದೋ ಒಂದು ಮಗುವಿನ ಮೇಲೆ ಒಂದು ತೊಂದರೆ ಆಗಿರುತ್ತೆ, ಹಿಂಸೆ ಆಗಿರುತ್ತೆ, ಹೊಡೆದಿರ್ತಾರೆ ಅಂತ ಅನ್ಕೊಳ್ಳೋಣಂತೆ. ಪೊಲೀಸರ ಹತ್ರ ಹೋಗಿರ್ತಾರೆ ಜನ, ನೋಡಿ ಹಿಂಗೆ ನಮ್ಮ ಮಗುಗೆ ಹೊಡೆದಿದ್ದಾರೆ, ಕೇಸ್ ತೊಗೊಳ್ಳಿ ಅಂತ. ಪೊಲೀಸು ತೊಗೊಳಲ್ಲ ಅಂತಂದಿರ್ಬೋದು. ಅಂಥ ಸಮಯದಲ್ಲಿ ಯಾಕಪ್ಪ ಪೊಲೀಸ್ ತೊಗೊಂಡಿಲ್ಲ ಕೇಸು ಅಂತ ಕೇಳಲಿಕ್ಕೆ ಇಂಥೆಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಮಾಡಲಿಲ್ಲ ಮಕ್ಕಳಿಗೆ ಸಿಗಬೇಕಾದದ್ದು ಅಂತ ಕೇಳಲಿಕ್ಕಿರುವಂತಹ ಒಂದು ಪ್ರಾಧಿಕಾರ ಈ ಆಯೋಗ.
ಒಂದು ಓಕೆ, ಈಗ ಒಂದು ಘಟಕ, ಅದು ನಿಗಾ ಘಟಕ ಇದ್ದ
ಖಂಡಿತ ಒಂದು ಪ್ರಾಧಿಕಾರ ಆಗ್ತದೆ.
ಈ ಘಟಕಕ್ಕೆ ಕಾನೂನುಬದ್ಧವಾದಂತಹ ಎಷ್ಟು ಶಕ್ತಿ ಮತ್ತು ಸಾಮರ್ಥ್ಯ ಇದೆ?
ಬಹಳ ಚೆನ್ನಾಗಿದೆ ಪ್ರಶ್ನೆ ಅದು. ಯಾರು ನಿಮ್ಮನ್ನು ನೇಮಿಸಿದ್ದು,
ಆ ನಿಟ್ಟಿನಲ್ಲಿ
ಯಾರು ನೀವು ಅಂತ ಕೇಳೋ ರೀತಿಯಲ್ಲಿ ಬಹಳ ಒಳ್ಳೆಯದು. ತುಂಬಾ ಸತಿ ನಾವು ಈ ತರಹ ಹಾಸ್ಟೆಲ್ಗೋ, ಶಾಲೆಗೋ, ಆಸ್ಪತ್ರೆಗೋ ಹೋಗಿ ಏನಿದು ಆಸ್ಪತ್ರೆ ವ್ಯವಸ್ಥೆ ಸರಿ ಇಲ್ವಲ್ಲ ಮಕ್ಕಳಿಗೆ ಸಂಬಂಧಪಟ್ಟೆ ಅಂತಂದಾಗ ಜನ ಮೊದಲು ಕೇಳೋದು ಯಾರು ನೀವು ಅಂದ್ಬಿಟ್ಟು.
ಹೌದು ಅಂದ್ರೆ ಯಾವ ಕಾನೂನುಬದ್ಧ ಹಕ್ಕು ಇದೆ ಅಂತ
ಪ್ರಶ್ನೆ ಕೇಳೋರಿಗೆ ಏನೋ ಒಂದು ಅಧಿಕಾರ ಇರಬೇಕು,
ಅಧಿಕಾರ ಇರಬೇಕು
ಅಂತ ಅನ್ಕೊಂಡಿರ ಜನ. ನಿಜವಾಗಿಯೂ ಹೇಳಬೇಕು ಅಂತಂದ್ರೆ ಯಾರೊಬ್ಬ ಸಾರ್ವಜನಿಕರು ಹೋಗಿ ವ್ಯವಸ್ಥೆಗಳು ಯಾಕೆ ಸರಿ ಇಲ್ಲ ಅಂತ ಕೇಳೋ ಅಧಿಕಾರ ಈ ದೇಶದಲ್ಲಿ ಇದೆ,
ಪ್ರತಿಯೊಬ್ಬ ನಾಗರಿಕನೂ ಇದೆ,
ಸಂವಿಧಾನ ಬದ್ಧವಾದ ಹಕ್ಕು ಅಂತ ಹೇಳ್ಬೋದು.
ಕೇವಲ ಆಯೋಗ ಅಷ್ಟೇ ಅಲ್ಲ, ಒಬ್ಬ ನಾಗರಿಕನೂ ಇದೆ,
ಖಂಡಿತ ಇದೆ.
ಬಟ್ ಆಯೋಗ ಒಬ್ಬ ಸಾಮಾನ್ಯ ನಾಗರಿಕನಿಂದ ಎಷ್ಟು
ಮುಂದಕ್ಕಿದೆ,
ಮುಂದಕ್ಕಿದೆ,
ಒಳ್ಳೇದಾಗಿದೆ ಇದು. ನೋಡಿ, ಎಲ್ಲರೂ ಹೋಗಿ ಯಾಕಪ್ಪ ಹೀಗಿದೆ ಅಂತ ಪ್ರಶ್ನೆ ಮಾಡ್ಬೋದು. ಸಾಮಾನ್ಯ ನಮ್ಮ ಸಂಸ್ಕೃತಿಯಲ್ಲಿ ಬೆಳೆದು ಬಂದ್ಬಿಟ್ಟಿರೋದು ಹೇಗಿದೆ ಅಂತಂದ್ರೆ, ಏ ನೀನು ಯಾರ್ರಿ ಕೇಳಕ್ಕೆ, ಹೋಗ್ರಿ ಆಚೆಗೆ ಅಂತ. ನಮ್ಮಲ್ಲಿ ಒಂದು ಗಾದೆ ಇದೆ, ಬೀದಿ ಲೋಗ ದಾಸಯ್ಯ ಅನ್ನೋ ಬಂದ್ಬಿಟ್ಟ ಅಂದ್ಬಿಟ್ಟು ಅಂತ. ನಿಜವಾಗಿ ಹೇಳ್ಬೇಕು ಅಂದ್ರೆ ಬೀದಿ ಲೋಗ ದಾಸಯ್ಯ ಬಂದು ಕೇಳಿದ್ರು ಕೂಡ
ಅವ್ರು
ಉತ್ತರ ಕೊಡಬೇಕು,
ಕೊಡಬೇಕು
ಸಂಬಂಧಪಟ್ಟಿರೋರು ಅಂತ. ಈಗ ನೋಡಿ, RTI ಇದೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಮಾಹಿತಿ ಹಕ್ಕು. ಯಾರು ಬೇಕಾದ್ರೂ ಮಾಹಿತಿ ಹಕ್ಕಿನಲ್ಲಿ ಕೇಳ್ಬೋದಲ್ಲ,
ಕೇಳ್ಬೋದು.
ಆದ್ರೆ ಆಯೋಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಬಂದಾಗ, ಆಯೋಗಕ್ಕೆ ಮಕ್ಕಳನ್ನ ಕುರಿತು ಸಮಸ್ಯೆಗಳಿದೆ, ತೊಂದರೆ ಇದೆ, ಅಂತಂದಾಗ ಆಯೋಗಕ್ಕೆ ದೂರು ಬಂದಾಗ ನಾವು ಕೇಳುವ ಪ್ರಶ್ನೆಗಳಿಗೆ ಅಥವಾ ಮಾಹಿತಿಗಳಿಗೆ ಸಂಬಂಧಿಸಿದ ಇಲಾಖೆಯವರು ಉತ್ತರ ಕೊಡಲೇಬೇಕಾಗುತ್ತೆ. ಹಾಗೆ ಉತ್ತರವನ್ನು ಬಂದಾಗ ನಾವು ವಿಚಾರಣೆ ಮಾಡ್ತೇವೆ. ವಿಚಾರಣೆ ಮಾಡಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟವರಿಗೆ ನಾವು ಸಲಹೆ ಸೂಚನೆಗಳನ್ನ ಕಳಿಸ್ತೇವೆ. ಒಂದು ರೀತಿಯಲ್ಲಿ ರೆಕಮೆಂಡೇಷನ್ಸ್ ಅಂತ ಅನ್ನೋದಂತೆ. ಉದಾಹರಣೆಗೆ ಈ ಮಗುವಿಗೆ ಕಾಂಪನ್ಸೇಷನ್ ಕೊಡಿ ಅಂತ ಸರ್ಕಾರಕ್ಕೆ ಹೇಳ್ಬೋದು, ಅಥವಾ ಈ ಮಗುವಿಗೆ ನ್ಯಾಯವನ್ನು ಒದಗಿಸಿ ಅಂತ ಹೇಳಬಹುದು ಆಯ್ತಾ, ಅಥವಾ ಈ ಮಗುವಿನ ಒಂದು ಪುನರ್ವಸತಿಗೆ ಕೆಲಸ ಮಾಡಿ ಅಂತ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತೇವೆ. ಸರ್ಕಾರ ಅಂದ್ರೆ ಏನು? ಬೇರೆ ಬೇರೆ ಇಲಾಖೆಗಳು
ಅಲ್ವಾ.
ಸೊ ಈ ಒಂದು ಶಕ್ತಿ, ಈ ಒಂದು ಆಯೋಗಕ್ಕೆ ಎಲ್ಲಿಂದ ಬಂತು, ಹೇಗೆ ಬಂತು ಅಂದ್ರೆ ಒಂದು ಪ್ರಶ್ನೆಗೆ, ಈ ಪ್ರಶ್ನೆಗೆ ಹೇಳಬೇಕು ಅಂತಂದರೆ ನೋಡಿ, ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಭಾರತ ಸರ್ಕಾರ ಒಪ್ಪಿಕೊಂಡ ಮೇಲೆ 92ರಲ್ಲಿ ಅದು ವಿಶ್ವಸಂಸ್ಥೆಗೆ ವರದಿಗಳನ್ನ ಕೊಡಬೇಕಿತ್ತು ಕಾಲಕಾಲಕ್ಕೆ. ನಾನು ಹೀಗೆ ಮಾಡ್ತಾ ಇದ್ದೇನೆ, ನಮ್ಮ ಮನೆಯಲ್ಲಿ ಮಕ್ಕಳ ಹಕ್ಕುಗಳನ್ನ ಈ ರೀತಿಯಲ್ಲಿ ನಾವು ಜಾರಿ ಮಾಡ್ತಾ ಇದ್ದೇವೆ.
ಪ್ರತಿ 5 ವರ್ಷಕ್ಕೊಮ್ಮೆ ನನಗೆ ಗೊತ್ತಿದೆ,
5 ವರ್ಷಕ್ಕೊಂದ್ಸತಿ 10 ವರ್ಷಕ್ಕೊಂದ್ಸತಿ ಕೊಡ್ತಾರೆ. ಹೀಗೆ ಹೋದಂತಹ ವರದಿಗಳನ್ನು ವಿಶ್ವಸಂಸ್ಥೆ ವಿಶ್ಲೇಷಣೆ ಮಾಡಿದೆ. ನಾವೆಲ್ಲ ಏನನ್ಕೊಂಡ್ರು ಇಷ್ಟು ದಪ್ಪ ದಪ್ಪ ಬರೆದ್ರೆ ಓದಲ್ವೇನು ಅಂತ ಓದಿಯಾರವರು ಓದಿ ವಿಶ್ಲೇಷಣೆ ಮಾಡಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಆ ಸಲಹೆ ಅಂತಂದರೆ, ಈ ರೀತಿಯ ನೀವು ಮಕ್ಕಳ ಹಕ್ಕುಗಳ ಜಾರಿ ಮಾಡಲಿಕ್ಕೆ ಏನಾದರೂ ಉಸ್ತುವಾರಿ ವ್ಯವಸ್ಥೆ ಮಾಡಿದ್ದೀರಾ ಅಂತ ಕೇಳಿದ್ದಾರೆ ಆಯಿತಾ. ಕೇಳಿ ಅವರೇ ಸಲಹೆಯನ್ನು ಕೊಟ್ಟಿದ್ದಾರೆ, ನಿಮ್ಮಲ್ಲಿ ಆಂಬುಡ್ಸ್ಮನ್ ವ್ಯವಸ್ಥೆ ಇದೆಯಾ ಅಂತ. ಆಂಬುಡ್ಸ್ಮನ್ ಅಂತಂದರೆ ನಮ್ಮಲ್ಲಿ ಏನು ಲೋಕಾಯುಕ್ತ ಅಂತ ಹೇಳ್ತಾರಲ್ಲ, ಆಯುಕ್ತ ಅಂತ ಹೇಳ್ತಾರೆ, ಲೋಕಪಾಲ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆಂಬುಡ್ಸ್ಮನ್ ಇದ್ದಾರಾ ನಿಮ್ಮಲ್ಲಿ ಅಂತ. ಅಂದರೆ ಚಿಲ್ಡ್ರನ್ಸ್ ಆಂಬುಡ್ಸ್ಮನ್ ಇದ್ದಾರಾ ಅಂತ, ಅಂದರೆ ಮಕ್ಕಳಿಗೆ ಸಂಬಂಧಿಸಿದಂಥ ಆಯುಕ್ತರಿದ್ದಾರಾ, ಮಾಡಿ ಅದನ್ನು ಅಂತ ಅವ್ರು ಸಲಹೆ ಕೊಟ್ಟಿದ್ರು. ಅದರಂತೆ ಮತ್ತು ಸ್ಥಳೀಯವಾಗಿ ಭಾರತದಲ್ಲೂ ಸಾಕಷ್ಟು ಅದರ ಬಗ್ಗೆ ಬೇಡಿಕೆ ಇತ್ತು. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ 2005ರಲ್ಲಿ ಒಂದು ಕಾಯ್ದೆನ ತಂತು. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳ ಕಾಯಿದೆ ಅಂತ.
ಅದೊಂದು ರಾಷ್ಟ್ರೀಯ ಮಟ್ಟದ
ಕಾಯಿದೆ ಅದು. ಆಯೋಗಗಳ ಕಾಯಿದೆ ಅಂತ ಯಾಕೆ ಬಂತು ಅಂತಂದರೆ, ಕಮಿಷನ್ಸ್ ಅಂತಾರೆ, ಯಾಕಪ್ಪ ಅಂತಂದರೆ ಆಯೋಗಗಳ ಕಾಯ್ದೆಯಲ್ಲಿ ಒಂದು ಪ್ರಾವಿಷನ್ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವನ್ನು ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳನ್ನು ರಚಿಸಬೇಕು ಅಂತ ಹೇಳಿದೆ. ಹೀಗೆ ಬಂದ ಹೀಗೆ ರಚನೆಯಾದ ಆಯೋಗಗಳಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾರೆ ಮತ್ತು 6 ಜನ ಸದಸ್ಯರಿರ್ತಾರೆ. ಈ 6 ಜನ ಸದಸ್ಯರನ್ನು ಈ ಮಕ್ಕಳ ಬಗ್ಗೆ ಕೆಲಸ ಮಾಡ್ತಿರುವಂಥ ವಿವಿಧ ಕ್ಷೇತ್ರಗಳಿಂದ ತೆಗೆದುಕೊಂಡಿದ್ದಾರೆ.
ಅನುಭವದ ಆಧಾರದಲ್ಲಿ
ಉದಾಹರಣೆಗೆ ಶಿಕ್ಷಣ ಅಥವಾ ಮಕ್ಕಳ ನ್ಯಾಯ ಮತ್ತು ಆರೋಗ್ಯ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂಥದ್ದು, ಈ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳನ್ನು ತೆಗೆದುಕೊಂಡು ಈ 6+1 7 ಜನರ ಆಯೋಗವನ್ನು ರಚಿಸಿದೆ. ಈ ಆಯೋಗಕ್ಕೆ ಒಂದಷ್ಟು ಪ್ರಕಾರಗಳನ್ನ ಕೊಟ್ಟಿದೆ, ನೀನು ಕೆಲಸ ಮಾಡಿ ಏನ್ಬಿಟ್ಟು ಅಂತ. ಭಾಳ ನಾನು ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ, ಈ ಆಯೋಗ ಒಂದು ದೂರನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿದೆ. ಯಾರು ಬೇಕಾದ್ರೂ ಆಯೋಗಕ್ಕೆ ದೂರು ಕೊಡ್ಬೋದು, ನೋಡಿ ಈ ಥರ ತೊಂದರೆ ಆಗಿದೆ ನಮ್ಮ ಮಗುವಿಂದ, ಒಂದು ಹಳ್ಳಿಯಿಂದ ಕೊಡ್ಬೋದು, ಒಂದು ರಾಷ್ಟ್ರಮಟ್ಟದಿಂದನೂ ಕೊಡ್ಬೋದು. ಈ ಥರದ್ದು ಆಯೋಗ ದೂರುಗಳನ್ನ ಸ್ವೀಕರಿಸುತ್ತೆ. ಸ್ವೀಕರಿಸಿದ ಮೇಲೆ ಆಯೋಗ ಮಾಡುವ ಇನ್ನೊಂದು ಕೆಲಸ ಏನು ಅಂತಂದರೆ, ದೂರಿಗೆ ಸಂಬಂಧಪಟ್ಟಂತೆ ಸಂಬಂಧಿಸಿದವರಿಗೆ ಮಾಹಿತಿ ಕಳಿಸಿ ದಾಖಲೆಗಳನ್ನ ಕೊಡಿ ಅಂತ ಕೇಳ್ಬೋದು.
ಮಾಹಿತಿಯನ್ನು ವಾಪಸ್ ಸಂಗ್ರಹ ಮಾಡುತ್ತೆ.
ಹಾಂ, ದಾಖಲೆಗಳು ಅಂತ ಹೇಳ್ತಿದ್ದೀನಿ ನಾನು. ಏನಪ್ಪ
ದಾಖಲೆ ಸಮೇತ?
ಹಾ, ಯಾಕೆ ಅಂತಂದ್ರೆ ಇದಕ್ಕೊಂದು ಸಿವಿಲ್ ಕೋರ್ಟಿನ ಹತ್ತಿರದ ಅಧಿಕಾರ ಇದೆ. ಐ ಕೊಡಿಯಪ್ಪ ಈ ದಾಖಲೆಗಳನ್ನ ಅಂತ ಕೇಳ್ಬೋದು ನಾವು. ಅಷ್ಟೇ ಅಲ್ಲ, ದಾಖಲೆಗಳನ್ನ ಹೋಗಿ ನಾವು ಪರೀಕ್ಷಿಸಬಹುದು.
ಸುಮ್ಮನೆ ಉತ್ತರ ಬರೆಯುವಂಗಿಲ್ಲ, ಅದಕ್ಕೆ ದಾಖಲೆ ಸಹಿತವಾದಂತ ಉತ್ತರ ಮತ್ತು ಮಾಹಿತಿಗಳನ್ನ ಆಯಾ ಇಲಾಖೆ ಆ ದೂರಿನ ನಿಮ್ಮ ಕೇಳಿದ ಪ್ರಶ್ನೆಗೆ ಪ್ರಕಾರ ಕೊಡಬೇಕು,
ಉತ್ತರ ಕೊಡಬೇಕಾಗುತ್ತೆ. ಮತ್ತೆ ದಾಖಲೆಗಳನ್ನ ಮತ್ತು ಪರಿಸ್ಥಿತಿಗಳನ್ನ ಆಯೋಗ ಭೇಟಿ ಕೊಟ್ಟು ಪರೀಕ್ಷಿಸಬಹುದು. ಈಗ ಉದಾಹರಣೆಗೆ ಯಾರೋ ಒಬ್ರು ಹೇಳ್ತಾರೆ ಅಂತ ಅನ್ಕೊಳ್ಳೋ, ಒಂದು ಪೊಲೀಸ್ ಸ್ಟೇಷನ್ಲ್ಲಿ ಮಕ್ಕಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ. ಪೊಲೀಸರು ಮಕ್ಕಳನ್ನ ಇಟ್ಕೊಳ್ಳೋ ಹಾಗಿಲ್ಲ ಒಳಗಡೆ, ಇಟ್ಕೊಂಡಿದ್ದಾರೆ ಅಂತ ಗೊತ್ತಾದ್ರೆ ಆಯೋಗ ಅಥವಾ ಆಯೋಗದ ಪ್ರತಿನಿಧಿಗಳು, ನಾವು ಯಾರಿಗಾದ್ರೂ ಹೇಳ್ಬೋದು ನೀವು ಆಯೋಗದ ಪ್ರತಿನಿಧಿಯಾಗಿ ಹೋಗಿ ಅಲ್ಲಿ ಬನ್ನಿ ನೋಡ್ಕೊಂಬನ್ನಿ,
ಕಳಿಸ್ಕೊಡ್ಬೋದು.
ಈಗ ನಾವು ಅನೇಕರು ಎಲ್ಲರೂ ಬೆಂಗಳೂರಿನಲ್ಲಿ ಇದ್ದೀವಿ, ಆಯೋಗದ ಕಚೇರಿ ಇರೋದು. ಈಗ ನಿಮ್ಮ ರಾಯಚೂರಿನಲ್ಲೋ ಬೀದರ್ನಲ್ಲೋ ಪ್ರಕರಣ ಆಗತ್ತೆ ಅಂತಂದರೆ ನಾವು ಹೋಗೋಕ್ಕಾಗಲಿಕ್ಕಾಗಲ್ಲ ತಕ್ಷಣಕ್ಕೆ. ಸೊ ಅಲ್ಲಿನ ಸ್ಥಳೀಯರಿಗೆ ಹೇಳ್ಬೋದು ನಾವು ಇಂಥವ್ರನ್ನ ನಾವು ನೇಮಿಸಿದ್ದೇವೆ, ಈಗ ನೀವು ಹೋಗಿ ಆಯೋಗದ ಪರವಾಗಿ ಅಂದ್ಬಿಟ್ಟು ಅಂತ ಹೇಳ್ಬೋದು. ಅವ್ರಿಗೊಂದು ನಾವು ಪತ್ರ ಕಳಿಸ್ತೇವೆ ನಾವು ಆ ಥರದಲ್ಲಿ ಅಂತ. ಸೊ ಕ್ಷೇತ್ರ ಭೇಟಿಯನ್ನು ಕೊಡ್ಬೋದು ನಾವು, ಹಾಸ್ಟೆಲ್ಗಳನ್ನ ವಿಸಿಟ್ ಮಾಡ್ಬೋದು, ಶಾಲೆಗಳಿಗೆ ಹೋಗ್ಬೋದು, ಆಸ್ಪತ್ರೆಗಳಿಗೆ ಹೋಗ್ಬೋದು, ಸ್ವಯಂ ಸಹಾಯ ಸಂಘಗಳು ನಡೆಸ್ತಿರುವಂತಹ ಮಕ್ಕಳ ನಿಲಯಗಳಿಗೂ ನಾವು ಹೋಗ್ಬೋದು. ಹೀಗೆ ದೂರು ಬಂದಲ್ಲಿ ಹೋಗ್ಬೋದು, ದೂರು ಬರೆದಿದ್ರು ಹೋಗ್ಬೋದು. ಅದಕ್ಕೆ ನಾವೇನಂತೀವಿ ಅಂದ್ರೆ ಸುವಮೋಟೋ ಅಂತ ಹೇಳ್ತೀವಿ, ನಾವೇ ಸ್ವಯಂ ಆಗಿ
ಸ್ವಯಂ ಪ್ರೇರಿತವಾಗಿ ತಗೊಂಡಿರುವಂತಹ ನಿರ್ಧಾರಗಳು ಮತ್ತು ಕ್ರಮಗಳು. ಹಾಗಾದ್ರೆ ಒಟ್ಟು ಶರ್ಮಾ ಅವರೇ ಹೇಳಿ, ಈ ಮಕ್ಕಳ ಹಕ್ಕುಗಳ ಆಯೋಗ ಮಕ್ಕಳ ಹಕ್ಕುಗಳ ಸಂರಕ್ಷಣೆಗೆ ಮತ್ತು ಮಕ್ಕಳಿಗೆ ಸಿಗಬೇಕಾದಂಥ ಸೌಲಭ್ಯಗಳ ಬಗ್ಗೆ ಎಲ್ಲ ರೀತಿಯ ದೂರುಗಳನ್ನು ಸ್ವೀಕರಿಸುತ್ತೆ. ಅದಕ್ಕೆ ಬೇಕಾದಂಥ ಉತ್ತರವನ್ನು ಇಲಾಖೆಯಿಂದ ಸಂಗ್ರಹ ಮಾಡಿ ಅಲ್ಲಿ ಅದಕ್ಕೊಂದು ನ್ಯಾಯ ಒದಗಿಸುವ ಮತ್ತು ಆ ಮಗುವಿಗೆ ಹಕ್ಕನ್ನು ಅನುಭವಿಸಲಿಕ್ಕೆ ಬೇಕಂತ ಸಲಹೆ
ಸೂಚನೆಗಳನ್ನು ಮಾಡಿ
ಈ ರೀತಿಯ ಒಂದು ಅಂದಾಜು ಪ್ರಕಾರ ಈ ರೀತಿಯ ಅಂದರೆ ನೀವು ಎಲ್ಲರೂ ಇಲ್ಲದೇ ಇರೋದನ್ನು ಹೇಳಬಹುದು ಹೇಳದೇ ಇರಬಹುದು, ಎಷ್ಟು ದೂರುಗಳು ಬಂದಿದ್ದಾವೆ ಮತ್ತು ಯಾವ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಸಹಕಾರ ಆಗಿದೆ?
ದೂರುಗಳು ತುಂಬ ಬಂದಿದೆ, ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಬಂದಿದೆ. ಕಳೆದ ಒಂದು ಈಗ ಹೇಳಬೇಕಂದ್ರೆ 2 ವರ್ಷ ಆಯಿತು, 2009 ಜೂನ್ ತಿಂಗಳಲ್ಲಿ ಇದು ಆರಂಭ ಆದದ್ದು. ಈ 2 ತಿಂಗಳಲ್ಲಿ ನಮ್ಮಲ್ಲಿ ಒಂದಷ್ಟು 1000 ದೂರಿದೆ ಅಂತ ಹೇಳಬಲ್ಲೆ ನಾನು ನೇರವಾಗಿ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಅನೇಕ ದೂರುಗಳು ಸ್ಥಳೀಯವಾಗಿ ಅದನ್ನು ಬಗೆಹರಿಸ್ಕೊಳ್ಳಬಹುದಾದಂಥ ದೂರುಗಳಾಗುತ್ತೆ.
ದೂರುಗಳೇ ಬಂದಿದೆ ಅಲ್ಲೇ ಬಗೆಹರಿಸ್ಕೊಳ್ಳಬಹುದು,
ಅಲ್ಲೇ ಬಗೆಹರಿಸ್ಕೊಳ್ಬಹುದು. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ದೊರೆ ತನಕ ದೂರು ಅಂತ ನಾವು ಹೇಳ್ತೀವಿ, ಅಥವಾ ಇನ್ನೊಂದು ಕನ್ನಡದಲ್ಲಿ ಗಾದೆ ಒಂದಿದೆ, ಉಗುರ್ನಲ್ಲಿ ಹೋಗೋದನ್ನ ಕೊಡ್ಲಿ ಎತ್ಕೊಳ್ತೀವಿ ಅಲ್ವಾ. ಸೊ ಈ ಉಗುರ್ನಲ್ಲಿ ಹೋಗೋದು ಅಂತಂದ್ರೆ ಆಯಾ ಜಿಲ್ಲೆಯಲ್ಲಿರುವಂತಹ ಮಕ್ಕಳ ಕಲ್ಯಾಣ ಸಮಿತಿಗಳಿದೆಯಲ್ಲ ಅವರಿಗೆ ನಾವು ನಮ್ಮ ದೂರನ್ನು ತಲುಪಿಸಬೇಕಾಗತ್ತೆ ಮೊದಲನೇದು. ಎರಡನೇದು ಮಕ್ಕಳ ಕಲ್ಯಾಣ ಸಮಿತಿ ಅಲ್ಲದಿದ್ದರೂ ಸಂಬಂಧಿಸಿದ ವಿವಿಧ ಇಲಾಖೆಗಳು, ಈಗ ಶಿಕ್ಷಣ ಇಲಾಖೆ ಇದ್ದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇದ್ದಿರ್ಬೋದು, ಅಂಗವಿಕಲತೆಯ ಇಲಾಖೆ ಇದ್ದಿರ್ಬೋದು, ಅಥವಾ ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಇಲಾಖೆ, ಈ ಇಲಾಖೆಗೆ ನೇರವಾಗಿ ಅಲ್ಲೇನೇ ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಗಳು ಇದೆ. ನಾನು ಇದನ್ನು ಏನು ಹೇಳ್ತೀನಿ, ನಮ್ಮ ಅನುಭವದಲ್ಲಿ 80-85% ಪ್ರಕರಣಗಳನ್ನು ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಬಹುದು, ನಾವು ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದೇವೆ. ನಾವೇನು ಮಾಡ್ತೀವಿ, ನಮಗೆ ಬಂದ ದೂರನ್ನು ಸ್ಥಳೀಯರಿಗೆ ಕಳಿಸಿ, ನೋಡಿ ಸ್ವಾಮಿ ನಿಮ್ಮಲ್ಲೇ ಇದನ್ನು ಬಗೆಹರಿಸಿ ಅಂತ ಹೇಳ್ತೀವಿ, ಬಗೆಹರಿಸಿ ನಮಗೆ ಮಾಹಿತಿ ಕೊಡಿ ಅಂತ ನಾವು ಹೇಳ್ತೇವೆ. ಆ ಥರದ್ದು ಒಂದಾಗ್ತದೆ. ಎರಡನೇದು ಏನಾಗುತ್ತೆ ಅಂದರೆ ಆಯೋಗ ಗಮನಕ್ಕೆ ನಿಜವಾಗ್ಲು ತೆಗೆದುಕೊಳ್ಬೇಕಾಗಿರುವಂಥದ್ದು ನೀತಿ ನಿಯಮ ಕಾರ್ಯಕ್ರಮ ಅಥವಾ ಕಾನೂನು ಈ ಸಂಬಂಧಪಟ್ಟಂತಹ ಕೆಲಸಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಸಲಹೆಗಳನ್ನ ಕೊಡಬೇಕು.
ಅದರಲ್ಲಿ ಆಗಬೇಕಾದಂತಹ ಬದಲಾವಣೆಗಳ ಬಗ್ಗೆ ಹೆಚ್ಚು ಒತ್ತು ಕೆಲಸ ಮಾಡುವ ಅಗತ್ಯ ಇದೆ,
ಅದು ಅಗತ್ಯತೆ ಇದೆ. ಹಾಗಂದ್ಬಿಟ್ಟು ನಾವು ಈ ಚಿಕ್ಕ ಚಿಕ್ಕ ಪ್ರಕರಣಗಳನ್ನು ನೋಡಲ್ಲ ಅಂತ
ನಿರ್ಲಕ್ಷ್ಯ ಮಾಡುವಂಗು ಇಲ್ಲ,
ಇಲ್ಲ ಅದನ್ನು ನೋಡಬೇಕು. ನಾವು ಸ್ವೀಕರಿಸ್ತೇವೆ, ಸ್ವೀಕರಿಸಿ ಇಂಥವ್ರಿಗೆ ಹ್ಯಾಂಡ್ ಓವರ್.
ಹಾಗಾದ್ರೆ ತಾವು ಹೇಳ್ತಾ ಇದ್ರೆ ಸ್ಥಳೀಯವಾಗಿ ಒಂದು ಸಾಂಘಿಕವಾದಂತಹ ಪ್ರಯತ್ನ ಇಲಾಖೆಗಳ ಸ್ಥಳೀಯರ ಗಮನಕ್ಕೆ ತಂದು ಅಲ್ಲೇ ಹೆಚ್ಚಿನ ಪ್ರಯತ್ನಗಳಾಗಬಹುದು, ಅವರ ಮಿತಿಗೆ ಮೀರಿದ್ದನ್ನು ಮಾತ್ರ ತಮ್ಮಲ್ಲಿ ತಂದಾಗ ಹೆಚ್ಚು ನಿಯಮಗಳ ಮಟ್ಟದಲ್ಲಿ ಕಾನೂನು ಮಟ್ಟದಲ್ಲಿ ಬದಲಾವಣೆ ಮಾಡಿಕೊಂಡು ಸರ್ಕಾರದೊಟ್ಟಿಗೆ ಸಂವಾದ ಮಾಡಿಕೊಂಡು ಅದಕ್ಕೊಂದು ಸೂಕ್ತವಾದಂತಹ ಸಲಹೆ ಕೊಡಲಿಕ್ಕೆ ಸಾಧ್ಯ, ಹೆಚ್ಚು ಕೆಲಸ ಆಗುತ್ತೆ ಅಂತ ಹೇಳಿ.
ನೀವು ತುಂಬಾ ಚೆನ್ನಾಗಿ ಒತ್ತಾಗಿ ಹೇಳಿ ಒತ್ತು ಕೊಟ್ಟು ಹೇಳಿದ್ರೆ ಅದನ್ನ ಸ್ಥಳೀಯರು ನಾವು ಮಕ್ಕಳಿಗೆ ಸಂಬಂಧಪಟ್ಟಂತೆ ಗಮನ ಕೊಟ್ಟು ಇಲ್ಲೇ ನಾವು ಬಗೆಹರಿಸಿಕೊಂಡ್ರೆ ಬಹಳ ಒಳ್ಳೆಯದು,
ಬಹಳ ಒಳ್ಳೆಯದು,
ಬಹಳ ಒಳ್ಳೆಯದು. ಆವಾಗ ಮಕ್ಕಳಿಗೆ ಓ ನಮ್ಮ ಹತ್ತಿರದಲ್ಲೇ ಇದ್ದರೆ ನಮ್ಮನ್ನು ನೋಡ್ಕೊಳ್ಳೋರು
ಅಂತ ಧೈರ್ಯನೂ ಜಾಸ್ತಿ ಆಗುತ್ತೆ ಮತ್ತು ಆ ವಿಶ್ವಾಸನೂ
ವಿಶ್ವಾಸ ಬರುತ್ತೆ. ಅಂದರೆ ನಮ್ಮನ್ನು ಕೇರ್ ಮಾಡೋರು,
ಆಮೇಲೆ ಬೆಂಗಳೂರಿಗೆ ದೂರು ಕೊಟ್ಟರು ಅನ್ನುವಂಥ ಸಿಟ್ಟು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ
ಇದ್ದಿರ್ಬೋದು ಹಾಗೆ ಅಂತ ಹೇಳ್ಬೋದು. ಅದು ಆ ಥರದ್ದು ಒಂದು ಹೇಳೋಣಂತೆ. ಎರಡನೇದು ನಮ್ಮ ಕೆಲಸ ನೋಡ್ಕೋದ್ರಾಗ ಮಕ್ಕಳ ಹಕ್ಕುಗಳ ಬಗ್ಗೆ ವ್ಯಾಪಕವಾದ ಪ್ರಚಾರವನ್ನು ಮಾಡೋದು ಕೂಡ ನಮ್ಮ ಒಂದು ಕೆಲಸ,
ಆಯೋಗದ ಒಂದು
ಕೆಲಸ ಆಗ್ತದೆ. ಸೊ ಇದಕ್ಕೋಸ್ಕರ ತರಬೇತಿಗಳು ಮಾಡಬೇಕಾಗತ್ತೆ, ಕಾರ್ಯಾಗಾರಗಳು ಮಾಡಬೇಕಾಗತ್ತೆ, ಆಂದೋಲನಗಳು ಮಾಡಬೇಕಾಗತ್ತೆ, ಮತ್ತು ಮುದ್ರಿಸಿ ಮಾಹಿತಿಗಳನ್ನ ಹಂಚಬೇಕಾಗತ್ತೆ ಈ ಕೆಲಸಗಳನ್ನ ಕೂಡ.
ಮತ್ತು ನಾನು ಕೇಳ್ಪಟ್ಟೆ ಒಂದಷ್ಟು ಸಂಶೋಧನೆಗಳ ಪ್ರಯತ್ನಗಳು ಆಯೋಗದ ಮುಖಾಂತರ ಆಗಿದ್ದೇವೆ.
ಹೌದು, ಈಗ ಉದಾಹರಣೆಗೆ ಅಂಗನವಾಡಿಗಳ ಬಗ್ಗೆ ಸಂಶೋಧನೆ, ಪ್ರೀ ಪ್ರೈಮರಿ ಎಜುಕೇಷನ್ ಅಂತ ಹೇಳ್ತೀವಿ ಅದರ ಬಗ್ಗೆ ಇದಿರ್ಬೋದು, ಮತ್ತು ಹಾಸ್ಟೆಲ್ ವ್ಯವಸ್ಥೆಗಳ ಬಗ್ಗೆ ಒಂದಷ್ಟು ಸಂಶೋಧನೆ, ಮತ್ತು ಇತ್ತೀಚೆಗೆ ನಮ್ಮಲ್ಲಿ ಕಾಡಿಸ್ತಾ ಇರೋದು ನಮ್ಮನ್ನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಕರಣ, ಅದ್ರ ಬಗ್ಗೆ ಒಂದು ಸಂಶೋಧನೆ ಆಗ್ತಾ ಇದೆ. ಸೊ ಈ ಸಂಶೋಧನೆಗಳ ಫಲವೂ ಕೂಡ ಸರ್ಕಾರಕ್ಕೆ ಕೊಡುವ ಸಲಹೆಯ ರೂಪದಲ್ಲಿ ಹೋಗುತ್ತೆ. ಆತರ
ಯಾವ ರೀತಿಯಲ್ಲಿ ಶಿಕ್ಷಣ ಈ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಹಕಾರ ಆಗುತ್ತೆ ಅಂತೇಳಿ ತಾವು ಹೇಳಿ?
ಖಂಡಿತ, ನಾವೆಲ್ಲರೂ ಖಂಡಿತವಾಗಿಯೂ ನಂಬಿರುವಂತಹ ಮತ್ತು ಅದರ ಫಲಿತಾಂಶವನ್ನು ಕಂಡಿರುವಂಥದ್ದು ಏನಪ್ಪ ಅಂತಂದರೆ ಶಿಕ್ಷಣ ಸಿಕ್ಕಲ್ಲಿ ಮಕ್ಕಳ ಬದುಕು ಬದಲಾಗತ್ತೆ. ನಾವೇನಂತೀವಿ, ಬೆಳಕು ಬರುತ್ತೆ ಅಂತ ಹೇಳ್ತೀವಿ, ಮನಸ್ಸು ವಿಕಾಸವಾಗತ್ತೆ ಅಂತ ಹೇಳ್ತೀವಿ ಇತ್ಯಾದಿಗಳು ಅಂತ. ಇತ್ತೀಚೆಗೆ ಒಂದು ಕಡೆ ನಾನು ಮಾತಾಡ್ತಾ ಇದ್ದಾಗ ಮಕ್ಕಳ ಜೊತೆ ಮಾತಾಡ್ತಿದ್ದೆ, ಏನು ಸ್ಕೂಲ್ ಅಂದರೆ ಏನಪ್ಪ, ಯಾಕೆ ಬರ್ತೀರಾ ನೀವು, ಕಲ್ತ್ಕೊಳ್ತೀರಾ, ಏನಾಗುತ್ತೆ ಅಂದ್ಬಿಟ್ಟು ಅಂತ. ಒಬ್ಬೊಬ್ಬ ಹುಡುಗರು ಒಂದೊಂದು ಥರ ಉತ್ತರಗಳನ್ನ ಕೊಡ್ತಾ ಇದ್ರು. ನನಗೆ ಇಬ್ಬರು ಹುಡುಗರು ಕೊಟ್ಟಂಥ ಉತ್ತರ ನನ್ನ ತಲೆಯಲ್ಲಿ ಕೂತ್ಕೊಂಬಿಟ್ಟಿದೆ. ಒಬ್ಬ ಹುಡುಗ ಏನಂದ ಅಂತಂದರೆ, ನಾವು ಸ್ಕೂಲ್ಗೆ ಹೋದರೆ ನಮ್ಮ ತಲೆಯೆಲ್ಲ ಒಂಥರ ಬಲೂನ್ ಥರ ಆಗತ್ತೆ ಅಂತಂದ. ಏನು ಹಂಗಂದ್ರೆ ಅಂತಂದರೆ, ಒಂಥರ ಅಗಲ ಆಗತ್ತೆ, ವಿಕಾಸ ಆಗತ್ತೆ, ನಾವು ಹಾರಬಹುದು ಅಂತೇನೋ ಅಂದ. ಇನ್ನೊಬ್ಬ ಹುಡುಗ ಹೇಳ್ದ, ನಮಗೆ ಸ್ಕೂಲ್ಗೆ ಹೋದರೆ ಒಂಥರ ಪ್ಯಾರಾಚೂಟ್ ಥರ ಆಗತ್ತೆ ಅಂತಂದ. ಅವನು, ನೀನು ಪ್ಯಾರಾಚೂಟ್ ನೋಡಿದೀಯಾ ಅಂತ ಕೇಳಿದೆ ನಾನು. ನಾನು ಚಿತ್ರದಲ್ಲಿ ನೋಡಿದ್ದೀನಿ ಅಂತಂದ ಅವನು. ಸೊ ಚಿತ್ರದಲ್ಲಿ ಅದು ಪ್ಯಾರಾಚೂಟ್ ಅಂದರೆ ಅರ್ಥ ಗೊತ್ತಾ ನಿಮಗೆ ಅಂದ. ಗೊತ್ತು ನನಗೆ, ಪ್ಯಾರಾಚೂಟ್ ಅಂತಂದರೆ ಒಂದು ಸಹಾಯ ಮಾಡುವಂಥ ಸಾಧನ, ಶಿಕ್ಷಣ ನಮ್ಗೆ ಆ ಥರ ಸಹಾಯ ಮಾಡುತ್ತೆ ಅಂತ. ನನಗೆ ಅದ್ರ ಬಗ್ಗೆ ನಾನು ಅದನ್ನು ಕಲ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೂ ಆ ಎರಡು ಉತ್ತರಗಳು ನನ್ನ ತಲೆಯಲ್ಲಿ ಕೂತ್ಕೊಂಬಿಟ್ಟಿದೆ ಇವತ್ತು ಕೂಡ. ವೆಲ್, ನಾವು ನೋಡಿರೋ ಹಾಗೆ ಕಳೆದ ಒಂದು 20-30 ವರ್ಷಗಳಿಂದ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ, ಶಿಕ್ಷಣದ ಬಗ್ಗೆ ಮಾತನಾಡ್ತಿರೋರು ಅಥವಾ ಶಿಕ್ಷಣದ ಆಂದೋಲನದಲ್ಲಿ ತೊಡಗಿಕೊಂಡಿದ್ದವರು, ಪ್ರಾಥಮಿಕ ಶಿಕ್ಷಣ ಹಕ್ಕಾಗಬೇಕು ಅಂತ ಹೇಳ್ತಿದ್ದವರು ಎಲ್ಲ ಗಮನಿಸ್ತಾ ಇರೋದೇನು ಅಂತಂದರೆ, ಈ ಬಾಲಕಾರ್ಮಿಕ ಪದ್ಧತಿಯನ್ನು ನಿಲ್ಲಿಸಲಿಕ್ಕೆ ಮತ್ತು ಮಕ್ಕಳ ಮೇಲಾಗ್ತಿರುವಂತಹ ವಿವಿಧ ರೀತಿಯ ಶೋಷಣೆಗಳನ್ನು ತಪ್ಪಿಸ್ಲಿಕ್ಕೆ, ಮತ್ತು ನೀವು ಈಗ ತಾನೇ ಹೇಳಿದ್ರಿ ಬಾಲ್ಯ ವಿವಾಹಗಳನ್ನು ತಡೆಯಲಿಕ್ಕೆ ಅಂದ್ಬಿಡುತ್ತೆ, ಇದೆಲ್ಲದಕ್ಕೂ ಕೂಡ ಖಂಡಿತ ಶಿಕ್ಷಣ ಬಹಳ ಅತ್ಯುತ್ತಮವಾದ ಸಾಧನ ಆಗತ್ತೆ ಮತ್ತು ಅಸ್ತ್ರ ಆಗತ್ತೆ.
ಇದರಿಂದೆಲ್ಲ ಹೊರಬರಲಿ
ಖಂಡಿತ ಆಗತ್ತೆ. ಇದು ಹೇಗೆ ಹೇಳ್ಬೋದು ಅಂತಂದ್ರೆ ನೋಡಿ, ಈಗ ಮಕ್ಕಳು ಶಾಲೆಯಲ್ಲಿದ್ದರೆ ಅವರು ಬೀದಿಗೆ ಬರಲ್ಲ, ಅವರು ಬೀದಿಗೆ ಬರಲ್ಲ ಅಂತಂದ್ರೆ ಬೀದಿಗೆ ಬಿದ್ದು ಕಷ್ಟ ಅನುಭವಿಸ್ಲಿಕ್ಕಾಗಲ್ಲ,
ಅದರ ಸಂಪೂರ್ಣ ಹೊರಬರಕ್ಕೆ ಸಾಧ್ಯ ಆಗುತ್ತೆ.
ಆ ಥರ ನಾವು ಹೇಳ್ತಿರೋದೇನು ಅಂತಂದ್ರೆ, ಶಾಲೆ ಮತ್ತು ಶಿಕ್ಷಣ ಒಂದು ರೀತಿ ಮಕ್ಕಳನ್ನ ರಕ್ಷಿಸತ್ತೆ ಅಂದ್ಬಿಟ್ಟು ಅಂತ ಹೇಳಿ, ಶಾಲಾ ಅವಧಿನಲ್ಲಿ ಶಾಲೆ ಮಕ್ಕಳನ್ನ ರಕ್ಷಿಸ್ಲಿ, ಮನೆಗೆ ಹೋದ್ಮೇಲೆ ಮನೆ ಪೋಷಕರವ್ರನ್ನ ರಕ್ಷಿಸ್ತಾರೆ. ಎಲ್ಲಿ ಅವರು ಒಂದು ರಕ್ಷಣೀಯ ಪರಿಧಿನಲ್ಲಿ ಇರ್ತಾರೋ ಆ ಸಮಯದಲ್ಲಿ ಶೋಷಣೆ ಆಗಲ್ಲ ಅವ್ರ ಮೇಲೆ ಏನ್ಬಿಟ್ಟು ಅಂತ. ಬೇರೆ ಬೇರೆ ಕಾರಣಗಳು ಜನಗಳು ಹೇಳ್ಬೋದು. ಈಗ ಓ ಶಾಲೆ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ ಅಂತನೋ, ಟೀಚರ್ಗಳು ಹೊಡಿತಾರೆ ಅಂತನೋ, ಅಥವಾ ಶಾಲೆಯಲ್ಲಿ ಮಕ್ಕಳ ಮೇಲೆ ಶೋಷಣೆ ಆಗುತ್ತೆ, ತಾರತಮ್ಯ ಆಗುತ್ತೆ ಇತ್ಯಾದಿಗಳು ಹೌದು ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ, ಆಗಿರಬಹುದು ಕೂಡ. ಆದರೆ ಅದರ ಪ್ರಕರಣಗಳ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಬಹಳ ಕಡಿಮೆ.
ತಾವು ಈಗ ಹೇಳಿದ ಸಮಸ್ಯೆಗಳನ್ನು ಹೋಲಿಸಿ ನೋಡಿದಾಗ ಅದು ಅಜಗಜ ಅಂತ
ಅಜಗಜ ಬಹಳ ಕಡಿಮೆ.
ನೀದಿಯಲ್ಲಿ ಬರೋದು ಬಾಲಕಾರ್ಮ ಪದ್ಧತಿ ಬಾಲ ಇದರಿಂದೆಲ್ಲ ಬರಲಿಕ್ಕೆ ಶಿಕ್ಷಣ ಒಂದೇ ದೊಡ್ಡ
ದೊಡ್ಡದಾರಿ, ದೊಡ್ಡ ಶಕ್ತಿ ಅಂತಾನೆ ಹೇಳಿ.
ಹಾಗಾದ್ರೆ ಈಗಾಗಲೇ ನಾವು 2009 ಮಕ್ಕಳ ಶಿಕ್ಷಣ ಹಕ್ಕಿನ ಉಚಿತ ಮತ್ತು ಕಡ್ಡಾಯ ಕಾಯ್ದೆ ಏನಿದೆ, ಈ ಕಾಯ್ದೆ ಈ ಶಿಕ್ಷಣವನ್ನು ಮಕ್ಕಳಿಗೆ ಸಾರ್ವತ್ರಿಕ ಶಿಕ್ಷಣವನ್ನು ಕೊಡುವಲ್ಲಿ ಮತ್ತು ನಾವೀಗ ಮಾತಾಡ್ತಾ ಇರತಕ್ಕಂಥ ಬಾಲಕಾರ್ಮ ಪದ್ಧತಿ ಮತ್ತು ಬಾಲ್ಯವನ್ನು ತಡೆಗಟ್ಟುವಲ್ಲಿ ಈ ಕಾಯ್ದೆ ಎಷ್ಟರ ಮಟ್ಟಿಗೆ ಪರಿಣಾಮ ಆಗುತ್ತೆ, ಮತ್ತು ಈ ಕಾಯ್ದೆಯ ಮಹತ್ವಗಳು ಮತ್ತು ಕೆಲವೊಂದು ಅಂಶಗಳ ಬಗ್ಗೆ ಮಾಹಿತಿ
ನಿಜ ನೋಡಿ, ಈ ಶಿಕ್ಷಣ ಅನ್ನೋದು ಯಾರೋ ಒಬ್ರು ಕೊಡ್ತಾ ಇದ್ರೆ ಇನ್ನೊಬ್ರು ತಗೊಳ್ತಿದ್ದಾರೆ ಅಂತಲ್ಲ, ಇದೊಂದು ಸಾಮಾಜಿಕ ಜವಾಬ್ದಾರಿ, ಹೊಣೆಗಾರಿಕೆ ಅಂತ ಹೇಳ್ತೀವಿ ನಾವು. ಈ ಹೊಣೆಗಾರಿಕೆ ಅನ್ನೋದು ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೆ ಸೇರಿದ್ದು, ಅದು ಕುಟುಂಬದಿಂದ ಶುರುವಾಗಿ ಸರ್ಕಾರದ ತನಕ ಹೋಗಿ
ಎಲ್ಲರ ಜವಾಬ್ದಾರಿ,
ಎಲ್ಲರ ಜವಾಬ್ದಾರಿ. ಈಗ ಶಿಕ್ಷಣ ಹಕ್ಕು ಅಂತ ಹೇಳುವಂತಹ ಒಂದು ಕಾಯ್ದೆ 2009 ತಂದಿದ್ದಾರೆ. ಬಹಳ ಸರಳವಾಗಿ ಅದರ ಅಂಶಗಳನ್ನ ಹೇಳೋದಾದ್ರೆ, ನಾವು ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕಿನ ಕಾಯ್ದೆ ಅಂತ ಹೇಳ್ತೀವಿ, ಇದು ಸರ್ಕಾರದ ಹೊಣೆ ಅಂತ ಹೇಳಬೇಕಾಗತ್ತೆ. ಸರ್ಕಾರದ ಹೊಣೆ ಅಂತಂದ್ರೆ ಯಾರು ಸರ್ಕಾರ? ಏನು ದೆಲ್ಲಿನಲ್ಲಿರೋ ಸರ್ಕಾರ ಮಾತ್ರನಾ ಅಥವಾ ಬೆಂಗಳೂರಿನಲ್ಲಿರೋ ಸರ್ಕಾರ ಮಾತ್ರನಾ? ಅಲ್ಲ, ಸರ್ಕಾರಗಳು ನಮ್ಮಲ್ಲಿ ಬೇರೆ ಬೇರೆ ಹಂತದಲ್ಲಿದೆ. ನಮ್ಮಲ್ಲ ಬಹಳ ಹತ್ತಿರದ ಸರ್ಕಾರ ಅಂದ್ರೆ ನಮ್ಮ ಪಂಚಾಯತಿ ಸರ್ಕಾರ,
ಗ್ರಾಮ ಪಂಚಾಯತ್,
ಆಮೇಲೆ ಮುನ್ಸಿಪಾಲ್ಟಿ ಸರ್ಕಾರ ಅಲ್ವೇ, ಆಮೇಲೆ ನಾವು ನೋಡುವಂಥದ್ದು ಜಿಲ್ಲಾ ಪಂಚಾಯತ್, ಆಮೇಲೆ ಮುಂದಕ್ಕೆ ಹೋಗ್ತಾ ಹೋಗ್ತೀವಿ ನಾವು ಅಂದರೆ ರಾಜ್ಯ ಮಟ್ಟಕ್ಕೂ ಹೋಗ್ತಾ ಹೋಗ್ತೇವೆ. ಈ ಹೀಗಿರುವಂತಹ ಬೇರೆ ಬೇರೆ ಸ್ತರಗಳಲ್ಲಿರುವಂತಹ ಎಲ್ಲ ಸರ್ಕಾರಗಳಿಗೆ ಹೊಣೆ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ಕೊಡುವನ್ನೋದು ಅನ್ನೋದು, ಇದನ್ನ ಜನ ಏನ್ಮಾಡ್ಬಿಟ್ಟಿ ಸ್ವಲ್ಪ ಜನ ಇದು ಪೋಷಕರ ಹೊಣೆ ಅಂದ್ಬಿಡ್ತಾರೆ,
ಹಾಗೆ ತಿಳ್ಕೊಂಡೆ
ಹಾಗೆ ಅನ್ಕೊಂಡೆ. ಮಕ್ಕಳಿಗೆ ಕಡ್ಡಾಯ ಅಂತ ಹೇಳ್ತಾರೆ, ಹೌದು ಮಕ್ಕಳಿಗೆ ಕಡ್ಡಾಯ, ಆದರೆ ಕಡ್ಡಾಯ ಸರ್ಕಾರಕ್ಕೆ ಕಡ್ಡಾಯ, ಪಂಚಾಯತಿಗೆ ಕಡ್ಡಾಯ ಅಂತ ಹೇಳ್ಬೇಕಾಗುತ್ತೆ. ಆ ಥರದ ಒಂದು ಅಂಶವನ್ನು ತರಬೇಕು. ಇನ್ನೊಂದೇನು ಅಂತಂದರೆ, ಶಿಕ್ಷಣ ಅಂತಂದಾಗ ಬಹಳಷ್ಟು ಜನ ಏನ್ಕೊಂಬಿಟ್ಟಿ ಅಂತಂದರೆ, ಯಾವುದೋ ಅಮೇರಿಕದಲ್ಲಿಂದ ಬಂದಂತಹ ಈ ಸಿಲೆಬಸ್ನ ಮಾಡಬೇಕು ಅಥವಾ ಡೆಲ್ಲಿನಲ್ಲೋ ಕಲ್ಕತ್ತಾದಲ್ಲೋ ಇರುವಂತಹ ಯಾವುದೋ ಒಂದು ಪ್ರೈವೇಟ್ ಬಾಡಿ ಕೊಡುವಂತಹ ಸಿಲೆಬಸ್ನ ಬಳಸಬೇಕು ಅಂದ್ಬಿಟ್ಟು ಅಂತ. ನಾವು ಅದನ್ನೆಲ್ಲ ಗಮನಿಸಬೇಕಾಗಿರೋದು, ನಾವು ನೋಡಬೇಕಾಗಿರೋದು ನಮ್ಮ ಸಂವಿಧಾನದ ತತ್ವಗಳಿಗೆ ಮೌಲ್ಯಗಳಿಗೆ ಅನುಗುಣವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತ. ಈ ಕಾಯ್ದೆ ಅದನ್ನು ತರ್ತಾ ಇದೆ, ನಮ್ಮ ಭಾರತದ ಸಂವಿಧಾನದಲ್ಲಿರುವಂತಹ ಮೌಲ್ಯಗಳು. ವೆಲ್, ಆ ದಿನಕ್ಕೂ ಈ ದಿನಕ್ಕೂ ವ್ಯತ್ಯಾಸಗಳು ಇದ್ದಿರ್ಬೋದು, ಅಂತಹ ಬದಲಾವಣೆಗಳನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ತಂದಿದ್ದೇವೆ, ತರ್ತಾ ಇದ್ದೇವೆ. ಶಿಕ್ಷಣದಲ್ಲಿ ಹೊಸ ಹೊಸ ಆವಿಷ್ಕಾರಗಳಾದಾಗ, ಪ್ರಯೋಗಗಳಾದಾಗ ಅವುಗಳನ್ನು ಅಳವಡಿಸ್ಕೊಂಡು ಬರ್ತಾ ಇರಬೇಕು, ಅಂತಹ ಶಿಕ್ಷಣವನ್ನು ಕೊಡಬೇಕು ಅಂತ ಈ ಕಾಯ್ದೆ ಹೇಳ್ತಾ ಇದೆ.
ಈ ಕಾಯ್ದೆಯಲ್ಲಿ ಈಗ 2009 ಈ ಕಾಯ್ದೆ ಬಂದ ನಂತರ ಈ ಕಾಯ್ದೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಯಾರೆಲ್ಲ ಜವಾಬ್ದಾರರಾಗಿರ್ತಾರೆ? ಸರ್ಕಾರ ಅಂತ ಹೇಳಿದ ತಕ್ಷಣ
ಸರ್ಕಾರ
ಯಾರು ಜವಾಬ್ದಾರರಾಗಿರ್ತಾರೆ?
ಇದು ಕೂಡ ಒಂದು ಮಹತ್ವವಾದಂಥ ಅಂಶ ಕಾಯ್ದೆನಲ್ಲಿ. ನಾವೇನು ಹೇಳ್ತೀವಿ, ಈ ಶಿಕ್ಷಣವನ್ನು ಜಾರಿ ಮಾಡಲಿಕ್ಕೆ ನಾಗರಿಕ ಸಮಾಜದ ವಿವಿಧ ಹಂತಗಳ ಪ್ರತಿನಿಧಿಗಳಿಗೆ ಒಂದು ಶಾಸನಾತ್ಮಕವಾದಂತಹ ಮನ್ನಣೆಯನ್ನು ಕೊಟ್ಟಿದೆ. ಏನದು ಶಾಸನಾತ್ಮಕವಾದ ಮನ್ನಣೆ ಅಂತಂದರೆ, ಮೊತ್ತ ಮೊದಲನೇದಾಗಿ ಹೇಳುತ್ತೆ ಸ್ಥಳೀಯ ಪ್ರಾಧಿಕಾರ ಅಥವಾ ಸ್ಥಳೀಯ ಸರ್ಕಾರ ಅಂತ. ಸ್ಥಳೀಯ ಸರ್ಕಾರ ಅಂದ ತಕ್ಷಣ ಗ್ರಾಮ ಪಂಚಾಯತಿ, ನಮ್ಗೆ ಅದೇ ತಲೆಯೊಳಗೆ ಬರೋದು.
ಹೌದು.
ಆ ನಂತರ ವಿವಿಧದ ಎಲ್ಲರನ್ನು ಕೂಡ. ಎರಡನೇದು ನಮ್ಮ ಕರ್ನಾಟಕದ ಹೆಗ್ಗಳಿಕೆ ಅಂತ ಹೇಳಬೇಕು, ನಾವು ಏನು SDMC ಅಂತ ಕರೆದ್ವಿ, ನಾವು SDMC ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟಿ ಅಂದ್ಬಿಟ್ಟು,
ಶಾಲಾ ಅಭಿವೃದ್ಧಿ ಮತ್ತು
ಮೇಲುಸ್ತುವಾರಿ ಸಮಿತಿ. ಇವರುಗಳಿಗೆ ತುಂಬಾ ಮಹತ್ತರವಾದ ಸ್ಥಾನಮಾನ.
ಸ್ಪಷ್ಟವಾಗಿ ಕಾಯ್ದೆಯಲ್ಲಿ ಹೇಳಿದೆ.
ಹೌದು, ಖಂಡಿತಲ್ಲಿ ಇಲ್ಲಿ ಕಾಯ್ದೆಯಲ್ಲಿ ಎಸ್ ಎಂ ಸಿ ಅಂತಾರೆ, ಸ್ಕೂಲ್ ಮಾನಿಟರಿಂಗ್ ಕಮಿಟಿ ಅಂತಾರೆ. ಆದರೆ ಕರ್ನಾಟಕಕ್ಕೆ ಬಂದಾಗ ಅದು
ಎಸ್ ಡಿ ಎಂ ಸಿ ಆಗಿದೆ.
ಇವರಿಬ್ಬರಿಗೆ ಬಹಳ ಉನ್ನತವಾದಂತಹ ಮನ್ನಣೆ ಇದೆ ಮತ್ತು ಜವಾಬ್ದಾರಿ ಇದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಎಸ್ ಡಿ ಎಂ ಸಿ ಮತ್ತು ಸ್ಥಳೀಯ ಸರ್ಕಾರದ ಕೆಲಸಗಳನ್ನ ಓದ್ತಾ ಹೋದರೆ ಇದರೊಳಗೆ ಒಬ್ಬ ಇಷ್ಟೆಲ್ಲ ಮಾಡಬೇಕಾಗತ್ತ ಅಂತ ಅನ್ಸುತ್ತೆ. ಆದರೆ ಅವರಿಗೆ ಕೊಟ್ಟಿರುವಂತಹ ಗೌರವದ ಸ್ಥಾನಮಾನವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ
ಅವರು
ಮಾಡಲೇಬೇಕು.
ಹಾಗಾದ್ರೆ ಗ್ರಾಮ ಪಂಚಾಯತಿ ಅವರದ್ದು ಕೇವಲ ಚರಂಡಿ ಬಿದ್ದೀಪ ಮನೆ ಇಷ್ಟೇ ಮಾಡಿದ್ರೆ ಸಾಲದು, ಇವರು ಇದಕ್ಕೆ ಕೈ ಹಾಕಬೇಕಾಗ.
ಖಂಡಿತ ಕೈ ಹಾಕೋದಲ್ಲ ಸ್ವಾಮಿ, ತಲೆ ಮೇಲೆ ಹೊತ್ಕೊಂಡು ಮಾಡ್ಬೇಕೀಗ.
ಹಾಗಾದ್ರೆ ಒಂದು ಗ್ರಾಮ ಪಂಚಾಯತಿಗೆ ತನ್ನ ವ್ಯಾಪ್ತಿಯಲ್ಲಿರುವಂತ ಎಲ್ಲ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನ ಖಾತ್ರಿಪಡಿಸಿ ಅವರಿಗೆ ಸುರಕ್ಷಿಸುವಾಗಿ ಮಾಡುವಂಥದ್ದು ಗ್ರಾಮ ಪಂಚಾಯತಿ
ಕರ್ತವ್ಯ.
ಜವಾಬ್ದಾರಿ
ಕರ್ತವ್ಯ. ಮೊದಲನೇದಾಗ ಅವರು ಆ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ 6-14 ವರ್ಷದ ಎಲ್ಲ ಮಕ್ಕಳ ತಕ್ಕತೆ ಇಟ್ಕೊಬೇಕು, ಅಂದ್ರೆ ಲೆಕ್ಕ ಇಟ್ಕೊಳ್ಬೇಕು. ಆಮೇಲೆ ಆ ಎಲ್ಲ ಮಕ್ಕಳು ಶಾಲೆಯಲ್ಲಿದ್ದಾರೆ ಅಂತ ಖಾತ್ರಿ ಮಾಡ್ಕೊಳ್ಬೇಕು ಇತ್ಯಾದಿಗಳು. ಇನ್ನೊಂದೇನಿದೆ ಅಂತಂದ್ರೆ, ನಮ್ಮ ಶಾಲೆಗಳಲ್ಲಿ ತುಂಬಾ ಜನ ಹೇಳೋದೇನು ಅಂತಂದ್ರೆ, ಶಾಲೆಗಳು ಶಿಕ್ಷಕರೇ ಇಲ್ವಲ್ಲ, ಮತ್ತೆ ಹೇಳ್ಕೊಡೋ ಶಿಕ್ಷಕರು ಸರಿಯಾಗಿ ಹೇಳ್ಕೊಡೋಬಲ್ಲ ಅಂತ ಅನ್ಬೋದು. ಈ ಕಾಯ್ದೆ ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮಲ್ಲಿ ಒಂದು ರೇಷಿಯೋ ಅಂತ ಹೇಳ್ತೀವಿ, ಅನುಪಾತ ಅಂತ ಹೇಳ್ತೀವಿ, ಪ್ರತಿ 30 ಮಕ್ಕಳು 40 ಮಕ್ಕಳಿಗೊಬ್ಬ ಶಿಕ್ಷಕರು ಇರಬೇಕು ಅಂತೇಳಿ. ಮತ್ತು ಶಿಕ್ಷಕರ ಗುಣಮಟ್ಟವನ್ನು ಕೂಡ ಈ ಕಾಯ್ದೆ ಪರೀಕ್ಷೆ ಮಾಡ್ತಾ ಹೋಗುತ್ತೆ. ಇದನ್ನೆಲ್ಲನೂ ಇಟ್ಕೊಂಡಿದೆ. ನಾನು ಇನ್ನೊಂದು ಅಂಶವನ್ನು ಹೇಳಿ ಮುಂದಕ್ಕೆ ಹೋಗ್ಬಿಡ್ತೇನೆ. ಏನಪ್ಪ ಅಂತಂದರೆ, ಮಕ್ಕಳ ರಕ್ಷಣೆಗೆ ಈ ಕಾಯ್ದೆ ಬಹಳ
ಒತ್ತು ಕೊಟ್ಟಿದೆ.
ಅಷ್ಟೇ ಅಲ್ಲ, ಮಕ್ಕಳ ರಕ್ಷಣೆಗೆ ಜವಾಬ್ದಾರರು ಅಲ್ಲಿನ ಶಿಕ್ಷಕರು, ಸ್ಥಳೀಯ ಸರ್ಕಾರ ಮತ್ತು ಎಸ್ ಡಿ ಎಂ ಸಿ ಹಾಗೆ ಹೇಳ್ತಾ, ಮಕ್ಕಳಿಗೆ ಏನಾದ್ರು ತೊಂದರೆ ಆದರೆ ನೀವು ಸೀದಾ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ದೂರು ಕೊಡಿ ಅಂತಾನು ಹೇಳುತ್ತೆ.
ಆಯೋಗವನ್ನು ಕೂಡ ಈ ಕಾಯ್ದೆ ಒಳಗಡೆ
ತಂದಿದ್ದಾರೆ.
ಹಾಗಾದ್ರೆ ಈ ಆಯೋಗ ಮತ್ತು ಈ ಕಾಯ್ದೆ ಎರಡು ವಿಚಾರ ಮಾಡಿದ್ರೆ, ಶಿಕ್ಷಣ ಕೊಡುವುದರ ಜೊತೆ ಜೊತೆಗೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಲಿ ಕೂಡ ಈ ಕಾಯ್ದೆ ಒಳಗಡೆ.
ಹೌದೌದು,
ಅದಕ್ಕೆ ರಕ್ಷಣಾ ಮಕ್ಕಳ ಹಕ್ಕು ರಕ್ಷಣಾ ಕಾಯ್ದೆ ತಂದಿದ್ದಾರೆ.
ಹೌದು, ನೋಡಿ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಂಗೆ ಅವರನ್ನ ರಕ್ಷಿಸೋ ಪ್ರಯತ್ನವನ್ನ ಈ ಕಾಯ್ದೆಯಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದೆ. ಇದನ್ನು ಇದ್ರ ಜೊತೆನಲ್ಲಿ ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ದೇಶದಲ್ಲಿ ಒಂದು ಕಾಯ್ದೆ ಇದೆ, ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಏನ್ಬಿಟ್ಟು ಬಹಳ ಹಳೆಯದು, ತುಂಬ ಹಳೆಯದು, 1986 ಆ ಕಾಯ್ದೆ ಬಂದಿದೆ. ಆ ಕಾಯ್ದೆನಲ್ಲಿ ಎಲ್ಲೋ ಒಂದು ಕಡೆ ಮಕ್ಕಳನ್ನ ದುಡಿಯಲಿಕ್ಕೆ ನಿಯಂತ್ರಣ ಮಾಡಿ ಪರವಾಗಿಲ್ಲ ದುಡಿಯಲಿ ಅಂತ ಹೇಳೋ ಅರ್ಥದಲ್ಲಿ ಹೇಳ್ತಾ ಇದೆ. ಆದರೆ ಈಗ 2009 ಬಂದಿರುವಂಥ ಈ ಕಾಯ್ದೆ ಇದೆಯಲ್ಲ, ಇದು ಹೆಚ್ಚು ಪ್ರಬಲವಾದದ್ದು. ಇಲ್ಲಿ ಏನು ಹೇಳುತ್ತೆ, 14 ತನಕ ಎಲ್ಲ ಮಕ್ಕಳು ಶಾಲೆಯಲ್ಲಿ ಇರಬೇಕು ಅಂತ ಹೇಳುತ್ತೆ. ಹೀಗಾಗಿ ಈ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯ ವಿಚಾರಗಳು ಈ ಶಿಕ್ಷಣದ ಹಕ್ಕಿನ ವಿಚಾರಗಳು ಜೊತೆಯಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ಯಾವ್ದಾದ್ರು ಒಂದು ಹೋಗಲೇಬೇಕು. ಈಗ ನಾವೆಲ್ಲ ಹೇಳೋದೇನಂದ್ರೆ,
ಒಪ್ಪಂದ ಇಲ್ಲ,
ಒಪ್ಪಂದ ಇಲ್ಲ, ಈ ಹಳೆ ಕಾಯ್ದೆ ಹೋಗ್ಬೇಕು.
ಸರಿ,
ನಿಷೇಧ ಮತ್ತು ನಿಯಂತ್ರಣ ನಿಷೇಧ ಉಳಿಸ್ಕೊಳ್ಳೋಣಂತೆ, ಶಿಕ್ಷಣಕ್ಕೆ ಒತ್ತು ಕೊಡೋಣಂತೆ ನಾವು.
ಇದುವರೆಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶ್ರೀ ವಾಸುದೇವ್ ಶರ್ಮಾ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶ್ರೀ ಕೆ ರಾಘವೇಂದ್ರ ಭಟ್. ಈ ಸಂದರ್ಶನದ ಮುಂದುವರೆದ ಭಾಗವನ್ನ ಮುಂದಿನ ವಾರ ಪ್ರಸಾರವಾಗುವ ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ. ಇದುವರೆಗೆ ನಮ್ಮ ಊರು ನಮ್ಮ ಶಾಲೆ ನಮ್ಮ ಮಕ್ಕಳು, ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಮಾರ್ಗದರ್ಶನ ಶ್ರೀ ಅನ್ಬಕುಮಾರ್, ಜಿಲ್ಲಾಧಿಕಾರಿಗಳು ರಾಯಚೂರು, ಸಂಯೋಜನೆ ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು.